ಆತ್ಮೀಯರೇ ನಮಸ್ಕಾರ, ನಾನು ಸಂಧ್ಯಾ ಪೈ. ಇವತ್ತು ಕೃಪಾ ದ್ರೋಣರಲ್ಲಿ ರಾಜಕುಮಾರರ ಶಿಷ್ಯವೃತ್ತಿ. ಮಹರ್ಷಿ ಗೌತಮರಿಗೆ ಶರದ್ವಂತ ಎಂಬ ಅನ್ವರ್ಥ ನಾಮದ ಮಗ ಇದ್ದ. ಶರದ್ವಂತ ಅಂತ ಇವನಿಗೆ ಯಾಕೆ ಹೆಸರಿಟ್ಟು ಅಂತಂದರೆ, ಹುಟ್ಟುವಾಗಲೇ ಇವನು ಧನುರ್ಬಾಣಗಳ ಸಮೇತ, ಅಂದರೆ ಬಾಣ ಬಿಲ್ಲುಗಳ ಸಮೇತ ಹುಟ್ಟಿದ್ದಂತೆ. ಜನ್ಮತಃ ಬ್ರಾಹ್ಮಣನಾದರೂ ಇವನಿಗೆ ವೇದಾಧ್ಯಯನಗಳಲ್ಲಿ ಆಸಕ್ತಿಯೇ ಇರಲಿಲ್ಲ. ಆದರೆ ತಪಸ್ಸಿನಲ್ಲಿ ಆಸಕ್ತಿ ಇತ್ತು. ಕಠೋರ ತಪಸ್ಸು ಮಾಡಿ ತನ್ಮೂಲಕ ಅಪೂರ್ವ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡ. ಶಸ್ತ್ರ ಅಸ್ತ್ರಗಳಲ್ಲಿ ಇವನ ಸಾಮರ್ಥ್ಯ ಕಂಡು ಇಂದ್ರದೇವ ಭಯಭೀತನಾದ. ಇದು ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ತನ್ನ ಸಿಂಹಾಸನಕ್ಕೆ ಇವನು ಉತ್ತರಾಧಿಕಾರಿ ಆಗಬಹುದು ಅಂತ ಹೆದರಿ ಜಾನಪದಿ ಎಂಬ ಸುರಸುಂದರ ದೇವಕನ್ಯೆಯನ್ನ ಶರದ್ವಂತನ ತಪಸ್ಸು ಭಂಗಗೊಳಿಸಲಿಕ್ಕೆ ಕಳಿಸಿದ. ಅವಳು ನಾನಾ ರೀತಿಯ ಹಾವ ಭಾವ ನೃತ್ಯ ಗಾಯನಗಳಿಂದ ಇವನನ್ನು ವಿಚಲಿತಗೊಳಿಸಲು ಪ್ರಯತ್ನಿಸಿದಳು. ಆದರೂ ಇವನು ಅವಳ ಹತ್ರ ಕಣ್ಣೆತ್ತಿಯೂ ನೋಡಲಿಲ್ಲ. ಕಡೆಗೆ ಉಳಿದದ್ದು ಒಂದೇ ಒಂದು ಮಾರ್ಗ, ಅವನನ್ನು ಸ್ಪರ್ಶಿಸೋದು. ಜಾನಪದಿ ಶರದ್ವಂತನನ್ನು ಬಿಗಿದಬ್ಬಿದಳು. ಶರದ್ವಂತ ಕಣ್ಣು ತೆಗೆದು ದೇವಸುಂದರಿಯನ್ನು ನೋಡ್ದ. ಆ ಕ್ಷಣದಲ್ಲಿ ಅವನ ಮನಸ್ಸು ಚಂಚಲವಾಯಿತು. ಆದರೆ ಮರುಕ್ಷಣದಲ್ಲೇ ಎಚ್ಚೆತ್ತುಕೊಂಡ, ಜಾನಪದಿಯನ್ನು ದೂರ ತಳ್ಳಿ ಅಲ್ಲಿಂದ ಓಡಿ ಹೋದ. ಜಾನಪತಿಗೆ ಅವಳಿ ಜವಳಿ ಮಕ್ಕಳಾದವು. ಅವಳು ಬಂದ ಕೆಲಸ ಪೂರ್ಣವಾಗಿತ್ತು. ಅವಳು ಮಕ್ಕಳನ್ನ ಕಾಡಿನಲ್ಲೇ ಬಿಟ್ಟು ದೇವಲೋಕಕ್ಕೆ ಹೊರಟು ಹೋದ್ಲು. ಈ ಹೊತ್ತಿಗೆ ಸರಿಯಾಗಿ ಚಕ್ರವರ್ತಿ ಶಂತನು ಬೇಟೆಯಾಡಲು ಅದೇ ಕಾಡಿಗೆ ಬಂದ. ಬಂದವನಿಗೆ ಮಕ್ಕಳು ಅಳೋ ಶಬ್ದ ಕೇಳಿಸ್ತು. ಹುಡುಕ್ತಾ ಹೋದಾಗ ಕೃಷ್ಣಾಜಿನದ ಮೇಲಿದ್ದ ಮಕ್ಕಳು ಕಂಡವು. ಪಕ್ಕದಲ್ಲಿ ಧನುರ್ಬಾಣಗಳಿದ್ವು. ಓಹೋ, ಧನುರ್ವಿದ್ಯಾ ಪ್ರವೀಣನಾದ ಬ್ರಾಹ್ಮಣನ ಮಕ್ಕಳಿರಬೇಕು ಅಂದ್ಕೊಂಡು ಶಂತನು ಆ ಮಕ್ಕಳನ್ನ ಅರಮನೆ ಕರ್ಕೊಂಡು ಬಂದ. ಅವನ ಕೃಪಾಛತ್ರದಡಿ ಆ ಮಕ್ಕಳಿಗೆ ಸಕಲ ಜಾತಕರ್ಮಗಳನ್ನು ನೆರವೇರಿಸಲಾಯಿತು. ಶಂತನುವಿನ ಕೃಪೆಯ ಆ ಕೂಸುಗಳಿಗೆ ಕೃಪ ಮತ್ತು ಕೃಪಿ ಅಂತ ಹೆಸರಿಟ್ರು. ಇತ್ತ ಶರದ್ವಂತನಿಗೆ ತನ್ನ ಮಕ್ಕಳು ಶಂತನುವಿನಲ್ಲಿ ಬೆಳೀತಾ ಇರೋದು ಗೊತ್ತಾಯಿತು. ಇವನು ಸೂಕ್ತ ಸಮಯದಲ್ಲಿ ರಹಸ್ಯವಾಗಿ ಮಗ ಕೃಪನ ಬಳಿ ಬಂದು ಅವನ ಜನ್ಮ ರಹಸ್ಯ ಗೋತ್ರಗಳನ್ನು ತಿಳಿಸಿ ಧನುರ್ವಿದ್ಯಾ ಪ್ರಯೋಗಗಳನ್ನು ನಾನಾ ರೀತಿಯ ಶಸ್ತ್ರಾಸ್ತ್ರ ಪ್ರಯೋಗಗಳನ್ನು ಉಪದೇಶಿಸಿದ. ಧನುರ್ವಿದ್ಯೆಯಲ್ಲಿನ ನಾಲ್ಕು ವಿಧದ ಪ್ರಯೋಗಗಳು ಅಂತಂದರೆ, ಮುಕ್ತ ಬಾಣಪ್ರಯೋಗ, ಅಮುಕ್ತ ಖಡ್ಗ ಪ್ರಯೋಗ, ಮುಕ್ತಾಮುಕ್ತ ಮರಳಿ ಪಡೆಯಬಹುದಾದ ಶಸ್ತ್ರಾಸ್ತ್ರಗಳ ಪ್ರಯೋಗ. ಅಂದರೆ ಬಾಣ ಒಂದ್ಸಲ ಬಿಟ್ಟರೆ ಹೋಯ್ತು, ಅದನ್ನು ವಾಪಸ್ ಪಡೆಯೋದಕ್ಕೂ ಒಂದು ವಿದ್ಯೆ ಇದೆಯಂತೆ, ಅದು ಮುಕ್ತಾಮುಕ್ತ ಅಂತ ಹೇಳಿ. ಹಾಗೂ ಮಂತ್ರಮುಕ್ತ, ಉಪಸಂಹಾರ ಮಾಡಲು ಸಾಧ್ಯವಿಲ್ಲದ ಮಂತ್ರಪೂರ್ವಕ ಅಸ್ತ್ರಗಳ ಪ್ರಯೋಗ. ಹೀಗೆ ತಂದೆಯಿಂದ ಉಪದೇಶಿಸಲ್ಪಟ್ಟ ಕೃಪಾಚಾರ್ಯರು ಅತಿ ಸ್ವಲ್ಪ ಸಮಯದಲ್ಲಿ ಸರ್ವ ಶಸ್ತ್ರಾಸ್ತ್ರ ಬಿಲ್ಲು ವಿದ್ಯಾ ನಿಪುಣರಾಗಿ ಪರಮಾಚಾರ್ಯರಾದರು. ಇವರ ಪರಿಣಿತಿಯನ್ನು ಕೇಳಿದ ಭೀಷ್ಮರು ರಾಜಕುಮಾರರನ್ನು ಇವರಲ್ಲಿಗೆ ಶಿಷ್ಯರಾಗಿ ಕಳಿಸಿದರು. ಕೃಪಾಚಾರ್ಯರು ಕೆಲವು ಕಾಲ ಕುರುಕುಲದ ಈ 105 ಮಂದಿ ರಾಜಕುಮಾರರಿಗೆ ತಮಗೆ ತಿಳಿದ ಸಮಸ್ತ ಯುದ್ಧ ವಿದ್ಯೆಯನ್ನು ನಿರ್ವಂಚನೆಯಿಂದ ಕಲಿಸಿದರು. ಆದರೆ ಭೀಷ್ಮರಿಗೆ ಇದರಿಂದ ತೃಪ್ತಿಯಾಗಲಿಲ್ಲ. ತುಂಬ ಯೋಚಿಸಿ ಕಡೆಗೆ ಕೃಪಾಚಾರ್ಯರ ತಂಗಿಯಾದ ಕೃಪಿಯ ಪತಿ ದ್ರೋಣಾಚಾರ್ಯರನ್ನು ಕರ್ಕೊಂಡು ಬರೋಕ್ಕೆ ನಿರ್ಧಾರ ಮಾಡಿದರು. ದ್ರೋಣರ ಜನ್ಮವೃತ್ತ ಅಂತ ಬಲು ಕುತೂಹಲಕಾರಿಯಾಗಿದೆ. ಒಮ್ಮೆ ಭರದ್ವಾಜ ಎಂಬ ಮುನಿಗಳು ತಪಸ್ ಮಾಡ್ತಾ ಇರುವಾಗ ಘೃತಾಚಿ ಎಂಬ ಅಪ್ಸರೆ ಅವರ ಕಣ್ಣಿಗೆ ಬಿದ್ದಲಂತೆ. ಅವರಿಗೆ ಅವಳ ಮೇಲೆ ಮೋಹ ಉಂಟಾಯಿತು. ಅವರಿಗೆ ಹುಟ್ಟಿದ ಮಗುವನ್ನು ಘೃತಾಚಿ ಕಮಲದ ಎಲೆಯಿಂದ ಮಾಡಿದ ದೊನ್ನೆ ದ್ರೋಣ ಅದರಲ್ಲಿ ಇಟ್ಟು ಹೊರಟು ಹೋದ್ಲು. ಆ ಮಗುವಿಗೆ ಭರದ್ವಾಜರು ದ್ರೋಣ ಅಂತಲೇ ಹೆಸರಿಟ್ರು. ದ್ರೋಣ ಭರದ್ವಾಜಾಶ್ರಮದಲ್ಲಿ ಅಗ್ನಿವೇಶ ಎಂಬ ಗುರುವಿನಿಂದ ವಿದ್ಯೆ ಕಲಿಯ ತೊಡಗಿ ಸಮಸ್ತ ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತನಾದ. ಹಾಗೆ ಸಕಲ ವೇದಾಂಗ ವೇದ ಪರಿಣಿತನೂ ಆದ. ಇದೇ ಕಾಲದಲ್ಲಿ ಪಾಂಚಾಲ ದೇಶದ ರಾಜ ಪ್ರಶತನನ ಮಗನಾದ ದ್ರುಪದ ಭರದ್ವಾಜರ ಶಿಷ್ಯನಾಗಿದ್ದ ಪಾಂಚಾಲ ರಾಜಕುಮಾರ ದ್ರುಪದ ಮತ್ತು ದ್ರೋಣಾಚಾರ್ಯರು ಪರಮ ಮಿತ್ರರಾದರು. ಮುಂದೆ ದ್ರುಪದ ಪಾಂಚಾಲದ ಸಿಂಹಾಸನ ಏರಿದ. ಭರದ್ವಾಜರ ದೇಹಾಂತ್ಯದ ನಂತರ ದ್ರೋಣರು ಆಶ್ರಮದ ಪ್ರಮುಖರಾದರು. ಕೃಪಿಯೊಂದಿಗೆ ಅವರ ಮದುವೆ ನಡೆದು ಅಶ್ವತ್ಥಾಮ ಎಂಬ ಹೆಸರಿನ ಮಗನೂ ಹುಟ್ಟಿದ. ಹೀಗಿರುವಾಗ ಜಮದಗ್ನಿ ಪುತ್ರನಾದ ಪರಶುರಾಮ ತನ್ನ ಸಕಲೈಶ್ವರ್ಯವನ್ನು ಬ್ರಾಹ್ಮಣರಿಗೆ ದಾನ ಮಾಡುವನಿದ್ದಾನೆ ಅನ್ನೋ ಸುದ್ದಿ ಕೇಳಬಂತು. ಸಮಸ್ತ ಸಕಲ ವಿದ್ಯಾಪಾರಂಗತರಾಗಿದ್ದರೂ ದ್ರೋಣಾಚಾರ್ಯರು ಕಡು ಬಡತನದಲ್ಲಿದ್ದರು. ತಾವ್ಯಾಕೆ ಪರಶುರಾಮರಿಂದ ದಾನ ಪಡೆಯಬಾರದು ಅನ್ನೋ ಯೋಚನೆ ಬಂತು. ಆ ಕಾಲದಲ್ಲಿ ದಾನ ನೀಡುವವರು ಇದ್ದರೂ ಕೂಡ ಪಡೆಯುವವರು ಕೆಲವೇ ಕೆಲವು ಮಂದಿ ಇರ್ತಾ ಇದ್ರು. ಯಾಕೆಂದರೆ ದಾನದ ಮೂಲಕ ದಾನಿ ತಾನು ಮಾಡಿದ ಪಾಪಗಳನ್ನು ಕೂಡ ಕಳೆದುಕೊಳ್ಳ ಬಯಸ್ತಾನೆ ಅಥವಾ ಹೆಚ್ಚಿನ ಫಲಪ್ರಾಪ್ತಿಗಾಗಿ ದಾನ ಮಾಡ್ತಾನೆ. ವಸ್ತುವಿನ ರೂಪದಲ್ಲಿ ಬರುವ ದಾನದೊಂದಿಗೆ ದಾನಿಯ ಪಾಪಗಳು ದಾನ ಪಡೆದವನಿಗೆ ಬರುವುದರಿಂದ ಅದನ್ನು ಆ ಪಾಪಗಳನ್ನು ಅರಗಿಸಿಕೊಳ್ಳುವ ಶಕ್ತಿ ಇರಬೇಕು. ಇದಕ್ಕೆ ವ್ರತ, ಕರ್ಮಾನುಷ್ಠಾನ, ಸಾತ್ವಿಕ ಜೀವನಗಳಿರಬೇಕು. ಪರಶುರಾಮನಲ್ಲಿದ್ದ ಧನುರ್ವೇದ ಪ್ರಾವೀಣ್ಯ ಅಪೂರ್ವವೂ ಮಹತ್ತರವೂ ಆದ ದಿವ್ಯಾಸ್ತ್ರಗಳನ್ನು ಪಡ್ಕೊಳ್ಳೋದು ದ್ರೋಣರ ಆಶಯವಾಗಿತ್ತು. ಖಾಲಿ ದುಡ್ಡಲ್ಲ, ಈ ಸಂಕಲ್ಪದೊಂದಿಗೆ ದ್ರೋಣರು ಪರಶುರಾಮನಿದ್ದ ಮಹೇಂದ್ರ ಪರ್ವತಕ್ಕೆ ಹೋದರು. ಆಂಗೀರಸ ಗೋತ್ರೋತ್ಪನ್ನನಾದ ನಾನು ದ್ರೋಣ, ತಮಗೆ ನಮಸ್ಕರಿಸ್ತೇನೆ ಅಂತ ಹೇಳಿ ಕಾಲು ಮುಟ್ಟಿ ನಮಸ್ಕರಿಸಿದ ನಂತರ ತಾವು ಕೊಡಲಿರುವ ದಾನವನ್ನು ಪ್ರತಿಗ್ರಹಿಸಲು ಬಂದಿದ್ದೀನಿ ಅಂತಂದರು. ಪರಶುರಾಮ, ದ್ರೋಣ ಕಾಲ ಮಿಂಚಿ ಹೋಯಿತು, ನೀನು ತಡವಾಗಿ ಬಂದೆ, ನಾನು ನನ್ನ ಸಮಸ್ತ ಐಶ್ವರ್ಯವನ್ನು ಕಶ್ಯಪನಿಗೆ ದಾನ ಮಾಡಿಯಾಯಿತು, ಆದರೂ ಯಾಚಕನಾಗಿ ಬಂದ ನಿನ್ನನ್ನು ಬರಿ ಕೈಯಲ್ಲಿ ಕಳಿಸಲಾರೆ, ನನ್ನಲ್ಲಿ ಇನ್ನೂ ಎರಡು ವಸ್ತುಗಳು ಉಳಿದಿವೆ. ಒಂದು ಪರಮಶ್ರೇಷ್ಠವಾದ ನಾನಾ ಶಸ್ತ್ರಾಸ್ತ್ರಗಳು, ಎರಡನೇದಾಗಿ ಈ ಶರೀರ. ಯಾವುದು ಬೇಕು ಅಂತಂದ. ಅಂದರೆ ಶರೀರವನ್ನು ದಾನ ಮಾಡುವಷ್ಟು ವೈರಾಗ್ಯ. ಸ್ವಾಮಿ, ರಹಸ್ಯತಮವಾದ ಸಂಹಾರ ವಿಧಿ ಸಹಿತವಾದ ಸಮಗ್ರ ಮಹಾಸ್ತ್ರಗಳನ್ನು ಆಶಿಸ್ತೇನೆ ಅಂದರು ದ್ರೋಣರು. ಅನುಸರಿಸಬೇಕಾದ ವ್ರತ ನಿಯಮಗಳನ್ನು ಮೊದಲು ಉಪದೇಶಿಸಿ ಪರಶುರಾಮರು ಸಮಗ್ರವಾದ ಧನುರ್ವೇದವನ್ನು ದ್ರೋಣರಿಗೆ ಮಂತ್ರಪೂರ್ವಕವಾಗಿ ಧಾರೆ ಎರೆದು ಕೊಟ್ಟರು. ಈ ದಾನದಿಂದ ಅಪೂರ್ವ ಶಸ್ತ್ರಾಸ್ತ್ರಗಳ ಅಧಿದೇವತೆಗಳು ದ್ರೋಣರಲ್ಲಿ ಸೇರಿಕೊಂಡರು. ದ್ರೋಣರು ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಾ ಪರಶುರಾಮನಿಗೆ ನಮಸ್ಕರಿಸಿ ತಮ್ಮ ಬಾಲ್ಯದ ಮಿತ್ರನಾದ ಪಾಂಚಾಲ ರಾಜ ದ್ರುಪದನಲ್ಲಿಗೆ ಹೊರಟರು. ದ್ರುಪದನ ರಾಜ್ಯವನ್ನು ಪ್ರವೇಶಿಸ್ತಾ ಇರುವ ಹಾಗೆ ದ್ರೋಣರಿಗೆ ಸಂತೋಷ ಆಯಿತು. ಮಿತ್ರನ ರಾಜ್ಯದ ಸಮೃದ್ಧಿ ವೈಭವ ನೋಡಿ ಅವನಿಂದಲಾದರೂ ತನ್ನ ಬಡತನ ಸ್ವಲ್ಪ ಮಟ್ಟಿಗೆ ನೀಗಬಹುದು ಎಂಬ ಆಸೆಯಾಯಿತು. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. ಸಿಂಹಾಸನದ ಮೇಲೆ ಕೂತಿದ್ದ ರಾಜನಿಗೆ ಎಂದೋ ತನ್ನ ಸಹಪಾಠಿಯಾಗಿದ್ದ ಬಡ ಬ್ರಾಹ್ಮಣನೊಬ್ಬ ತನ್ನನ್ನು ಹೆಸರು ಹಿಡಿದು ಕರೆಯೋದು, ಮಿತ್ರ ಮಿತ್ರ ಅನ್ನೋದು ಇಷ್ಟ ಇರಲಿಲ್ಲ, ಸಹ್ಯವಾಗಲಿಲ್ಲ. ಅವನು ಕರ್ಕಶ ಕಂಠದಿಂದ, ಮೂರ್ಖ ಬ್ರಾಹ್ಮಣ, ನಿನ್ನ ಬುದ್ಧಿ ಭ್ರಷ್ಟವಾಗಿದೆ ಅಂತ ಕಾಣ್ತದೆ. ಹಿಂದೆ ನೀನು ಒಂದು ಕಾಲದಲ್ಲಿ ನನ್ನ ಸ್ನೇಹಿತನಾಗಿದ್ದಂತೂ ನಿಜ, ಆದರೆ ಕಾಲ ಕೆಳದಂತೆ ಅದು ಜೀರ್ಣವಾಗಿದೆ. ಮಿತ್ರತ್ವ ಜೀರ್ಣವಾಗಲಿಕ್ಕೆ ಕಾರಣಗಳಿವೆ. ಬಹುಕಾಲ ಪರಸ್ಪರ ಸಂಬಂಧ ಇರದೇ ಇರೋದು ಒಂದು ಕಾರಣ. ಹಾಗೆ ದರಿದ್ರನಾದವನು ಸಿರಿವಂತನ ಮಿತ್ರಲಾಗಲಾರ? ವಿದ್ವಾಂಸ ಅವಿದ್ಯಾವಂತರ ನಡುವೆ ಮಿತ್ರತ್ವ ಬಾಳುವುದಿಲ್ಲ. ರಾಜನಾದವ ಸಾಮಾನ್ಯ ಪ್ರಜೆಯೊಂದಿಗೆ, ಅತಿರಥ ಮಹಾರಥನೊಬ್ಬ ಪದಾತಿಯೊಂದಿಗೆ ಮಿತ್ರತ್ವ ಬೆಳೆಸಲಿಕ್ಕೆ ಆಗೋದಿಲ್ಲ. ಹೀಗಿರುವಾಗ ನನ್ನೊಡನೆ ನಿನ್ನ ಮೈತ್ರಿ ಹೇಗೆ ಸಾಧ್ಯ ಅಂತ ಕೇಳ್ದ. ದ್ರೋಣರಿಗೆ ಭಯಂಕರ ಅವಮಾನವಾಯಿತು. ಆದರೆ ದ್ರುಪದನ ಮಾತುಗಳಲ್ಲಿ ಸತ್ಯ ಇತ್ತು. ತಾನು ದಟ್ಟ ದರಿದ್ರ, ದ್ರುಪದ ಪಾಂಚಾಲದ ರಾಜ, ತಮ್ಮಲ್ಲಿ ಮೈತ್ರಿ ಅಸಾಧ್ಯ. ದ್ರೋಣಾಚಾರ್ಯರು ತಮಗಾದ ಅಪಮಾನವನ್ನು ನುಂಗಿಕೊಂಡು, ಕೋಪವನ್ನು ನುಂಗಿಕೊಂಡು ಅಲ್ಲಿಂದ ಹೊರಟು ಬಂದರು. ಹೀಗೆ ಬಂದ ದ್ರೋಣರು ಕೃಪಾಚಾರ್ಯರ ಮನೆಯಲ್ಲಿ ಅಜ್ಞಾತವಾಗಿ ಕೆಲವು ಕಾಲ ಉಳ್ಕೊಂಡ್ರು. ಒಂದು ದಿನ ರಾಜಕುಮಾರರು ಚಂಡಾಟ ಆಡ್ತಾ ಇದ್ರು. ಆಟದ ನಡುವೆ ಚೆಂಡು ಒಂದು ಹಾಳು ಬಾವಿಯಲ್ಲಿ ಬಿತ್ತು. ಹುಡುಗರು ಚೆಂಡನ್ನು ಹೊರಗೆ ತೆಗೆಯಲು ಪರಿಪರಿಯಿಂದ ಪ್ರಯತ್ನಿಸಿದರೂ ಸಫಲರಾಗಲಿಲ್ಲ. ಆ ಸಮಯಕ್ಕೆ ಸರಿಯಾಗಿ ದ್ರೋಣಾಚಾರ್ಯರು ಅಲ್ಲಿಗೆ ಬಂದರು. ಬಂದವರೇ ರಾಜಕುಮಾರರನ್ನು ನೋಡಿ ತಮಾಷೆಯಾಗಿ ನಗ್ತಾ, ರಾಜಕುಮಾರರೇ, ನಾನು ಈ ಚೆಂಡನ್ನು ಹೊರಗೆ ತೆಕ್ಕೊಟ್ರೆ ಮೃಷ್ಟಾನ್ನ ಭೋಜನ ಹಾಕಿಸ್ತೀರಾ ಅಂದರು. ಕೂಡಲೇ ಹಿರಿಯವನಾದ ಯುಧಿಷ್ಠಿರ ಮುಂದೆ ಬಂದು, ಹಿರಿಯರೇ, ನುಡಿದಂತೆ ನಡೆದು ತೋರಿಸಿದ್ರೆ ಒಂದು ದಿನದ ಊಟ ಮಾತ್ರ ಅಲ್ಲ, ಜೀವನ ಪರ್ಯಂತ ಊಟ ಹಾಕಿಸ್ತೀವಿ ಅಂದುಬಿಟ್ಟ. ದ್ರೋಣಾಚಾರ್ಯರು ಒಪ್ಪಿದರು. ಅಲ್ಲೇ ಪಕ್ಕದಲ್ಲಿ ಬೆಳೆದಿದ್ದ ಒಂದು ದರ್ಭೆಯನ್ನು ಕಿತ್ತು ಮಂತ್ರಪಠನ ಮಾಡಿ ಚೆಂಡಿಗೆ ಗುರಿಯಿಟ್ಟು ಹೊಡೆದರು. ಹೀಗೆ ಒಂದಾದ್ರ ಮೇಲಂತೆ ದರ್ಭೆಯನ್ನು ಗುರಿಯಿಡ್ತಾ ದರ್ಭೆಗಳ ಸರಪಳಿ ಉಂಟು ಮಾಡಿ ಬಾವಿಯಿಂದ ನೀರು ಸೇದೋ ಹಾಗೆ ದರ್ಭೆಗಳ ಸರಪಳಿಯನ್ನು ಸರ 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 ಅಂತ ಎಳೆದು ಚೆಂಡನ್ನು ಹೊರಗೆ ತೆಗೆದು ಹುಡುಗರ ಮುಂದೆ ಇಟ್ಟರು. ಇದನ್ನು ನೋಡ್ತಾ ಇದ್ದ ರಾಜಕುಮಾರರ ಬಾಯಿಂದ ಮಾತೇ ಹೊರಡಲಿಲ್ಲ. ತಾವೇನು ಕನಸು ಕಾಣ್ತಾ ಇದ್ದೇವೋ ಎಂಬ ಭಾಂತಿಯಿಂದ ಮೂಕರಾಗಿ ನೋಡ್ತಾ ನಿಂತರು. ದ್ರೋಣರು ತಮ್ಮ ಬೆರಳಲ್ಲಿದ್ದ ಉಂಗುರ ತೆಗೆದು ಬಾವಿಗೆ ಹಾಕಿದರು. ಮತ್ತೆ ಧನುಸ್ಸಿಗೆ ಹದೆ ಏರಿಸಿ ಬಾಣಪ್ರಯೋಗ ಮಾಡಿದರು. ಸುಯಿ 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 ಅಂತ ಶಬ್ದ ಮಾತ್ರ ಕೇಳಿಸ್ತು. ಮರುಕ್ಷಣ ಉಂಗುರ ದ್ರೋಣರ ಕೈಯಲ್ಲಿತ್ತು. ಬಾವಿಯ ಬಳಿ ನಡೆದ ವಿಷಯ ಭೀಷ್ಮರಿಗೆ ಗೊತ್ತಾಯಿತು. ಭೀಷ್ಮರು ಅಲ್ಲಿಗೆ ಬಂದು ಇವರ ಕೌಶಲ್ಯಕ್ಕೆ ಮರುಳಾಗಿ ರಾಜಕುಮಾರರಿಗೆ ಗುರುವಾಗುವಂತೆ ವಿನಂತಿಸಿದರು. ದ್ರೋಣಾಚಾರ್ಯರು ಒಪ್ಪಿದರು. ಆದರೆ ಒಂದು ಷರ್ತು ಹಾಕಿದರು. ಭೀಷ್ಮರ ಹತ್ರ ಹೀಗಂದರು, ನಿರ್ವಂಚನೆಯಿಂದ ನನಗೆ ಗೊತ್ತಿರುವ ಸಮಸ್ತ ವಿದ್ಯೆಯನ್ನು ಈ ಹುಡುಗರಿಗೆ ಕಲಿಸ್ತೀನಿ ಅಂತ ಮಾತು ಕೊಡ್ತೀನಿ. ಗುರುದಕ್ಷಿಣೆಯಾಗಿ ಪಾಂಚಾಲದ ರಾಜ ದ್ರುಪದನನ್ನು ಜೀವಂತವಾಗಿ ಸೆರೆ ಹಿಡಿದು ತಂದು ತನಗೊಪ್ಪಿಸಬೇಕು ಈ ರಾಜಕುಮಾರರು ಅಂತಂದು ರಾಜಕುಮಾರರು ಭೀಷ್ಮರು ಒಪ್ಪಿದರು. 105 ಮಂದಿ ರಾಜಕುಮಾರರನ್ನು ದ್ರೋಣಾಚಾರ್ಯರು ವಿಧ್ಯುಕ್ತವಾಗಿ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ತರಬೇತಿ ಆರಂಭವಾಯಿತು. ಅನತಿ ಕಾಲದಲ್ಲಿಯೇ ಯುಧಿಷ್ಠಿರ ಶಲ್ಯವಿದ್ಯೆಯಲ್ಲಿ, ಅರ್ಜುನ ಧನುರ್ವಿದ್ಯೆಯಲ್ಲಿ, ಭೀಮ ದುರ್ಯೋಧನ ದುಃಶಾಸನರು ಗದಾವಿದ್ಯೆಯಲ್ಲಿ, ನಕುಲ ಸಹದೇವರು ಖಡ್ಗವಿದ್ಯೆಯಲ್ಲಿ ಪರಿಣಿತರಾದರು, ಅಪ್ರತಿಮ ಯೋಧರಾದರು. ಈ ಶಿಷ್ಯವೃತ್ತಿಯ ಕಾಲದಲ್ಲಿ ಅರ್ಜುನನಿಗೆ ಒಂದು ಸಂದೇಹ ಇತ್ತು. ಗುರು ದ್ರೋಣರು ತಮ್ಮ ಮಗ ಅಶ್ವತ್ಥಾಮನಿಗೆ ಕೆಲವು ವಿಶೇಷ ರಹಸ್ಯ ವಿದ್ಯೆಗಳನ್ನು ಕಲಿಸ್ತಾ ಇದ್ದಾರೆ ಅನ್ನೋದು ಆ ಸಂದೇಹ. ಆದುದರಿಂದ ಅವನು ಗುರುವಿನ ಬೆನ್ನು ಬಿಡ್ತಾ ಇರಲಿಲ್ಲ. ಶಿಷ್ಯರ ಕರ್ತವ್ಯವಾದ ಗುರು ಶುಶ್ರೂಷೆ ಭಿಕ್ಷಾನ್ನಗಳ ಅಗತ್ಯ ಇರಲಿಲ್ಲ. ಆದರೂ ಗುರುಗಳು ಪ್ರತಿಯೊಬ್ಬ ಶಿಷ್ಯನಿಗೂ ಒಂದೊಂದು ಕಮಂಡಲು ಕೊಟ್ಟಿದ್ರು. ಪ್ರತಿಯೊಬ್ಬ ರಾಜಕುಮಾರನು ಏಕಕಾಲದಲ್ಲಿ ನದಿಯಿಂದ ಒಂದೊಂದು ಕಮಂಡಲು ನೀರು ತರಬೇಕಿತ್ತು. ಹೀಗೆ ತರುವಾಗ ಪ್ರತಿಯೊಂದು ಬಾರಿಯೂ ಅಶ್ವತ್ಥಾಮನೇ ಮೊದಲು ಬಂದು ತಲುಪ್ತಾ ಇದ್ದ. ಅರ್ಜುನನಿಗೆ ಇದೊಂದು ವಿಚಿತ್ರ ಸಂಗತಿ ಅನ್ನಿಸ್ತು. ಗಮನಿಸಿ ನೋಡಿದರೆ ಅಶ್ವತ್ಥಾಮನ ಕಮಂಡಲುವಿನ ಬಾಯಿ ಮಿಕ್ಕವರ ಕಮಂಡಲುಗಿಂತ ಕೊಂಚ ಅಗಲವಾಗಿತ್ತು. ಅವನು 2 ಕ್ಷಣ ಮೊದಲು ಬಂದು ತಲುಪ್ತಾ ಇದ್ದ. ಆ ಅಂತರದಲ್ಲಿ ದ್ರೋಣರು ಅವನಿಗೆ ಶಸ್ತ್ರಾಸ್ತ್ರಗಳ ರಹಸ್ಯ ಬೋಧಿಸ್ತಾ ಇದ್ರು. ಅರ್ಜುನನ ಸಂದೇಹ ನಿಜ ಆಯಿತು, ಗುಟ್ಟು ಗೊತ್ತಾಯಿತು. ಮಾನೆ ದಿನ ಎಂದಿನಂತೆ ನದಿಗೆ ಹೋಗುವ ಬದಲು ನಿಂತಲ್ಲೇ ವರುಣಾಸ್ತ್ರ ಜಪಿಸಿ ಅಸ್ತ್ರ ಪ್ರಯೋಗಿಸಿದ. ಕ್ಷಣದಲ್ಲಿ ಕಮಂಡಲು ತುಂಬಿತು. ಅಶ್ವತ್ಥಾಮನಿಗಿಂತ ಮೊದಲೇ ಅರ್ಜುನ ಗುರುವಿನ ಮುಂದೆ ನಿಂತಿದ್ದ. ದ್ರೋಣರು ಶಿಷ್ಯನ ಸೂಕ್ಷ್ಮಗ್ರಹಣ ಮಂತ್ರವಿದ್ಯಾ ಸಾಧನೆಯಿಂದ ಸುಪ್ರೀತರಾಗಿ ಅವನಿಗೂ ಕೂಡ ರಹಸ್ಯ ವಿದ್ಯೆಗಳನ್ನು ಕಲಿಸಲಿಕ್ಕೆ ಶುರು ಮಾಡಿದರು. ಒಂದು ರಾತ್ರಿ ಊಟ ಮಾಡುವಾಗ ದೀಪ ಆರುಹೋಯಿತು. ಆದರೂ ಅರ್ಜುನ ಊಟದಲ್ಲಿ ತಡೆ ಮಾಡಲಿಲ್ಲ, ಊಟ ನಿಲ್ಲಿಸಲಿಲ್ಲ. ಅಂದು ರಾತ್ರಿ ಅವನಿಗೊಂದು ಯೋಚನೆ ಬಂತು. ಕತ್ತಲಲ್ಲಿ ಊಟ ಮಾಡಬಹುದಾದರೆ ಧನುರ್ವಿದ್ಯೆಯ ಅಭ್ಯಾಸ ಯಾಕೆ ಮಾಡಬಾರ್ದು? ತುತ್ತು ತಟ್ಟೆಯಿಂದ ಬಾಯಿಗೆ ಸುಸೂತ್ರವಾಗಿ ಹೋಗುವುದು ಅಭ್ಯಾಸ ಬಲದಿಂದ. ವಿದ್ಯೆಯೂ ಅಭ್ಯಾಸ ಬಲ ತಾನೇ, ಸಾಧನಾ ಬಲ ತಾನೇ. ಸರಿ, ಸಾಧನೆ ಶುರುವಾಯಿತು. ಇವನ ಧನುಸ್ಸಿನ ಠೇಂಕಾರ ಕೇಳಿದ ದ್ರೋಣಾಚಾರ್ಯರು ಆನಂದ ಭರಿತರಾದರು. ಮಗು, ನಿನ್ನನ್ನು ಧನುರ್ವಿದ್ಯೆಯಲ್ಲಿ ಅದ್ವಿತೀಯನನ್ನಾಗಿ ಮಾಡ್ತೀನಿ, ಇದು ನನ್ನ ಪ್ರತಿಜ್ಞೆ ಅಂತಂದರು. ಹೀಗೆ ಅರ್ಜುನ ದ್ರೋಣಾಚಾರ್ಯರ ಅಚ್ಚುಮೆಚ್ಚಿನ ಶಿಷ್ಯನಾದ. ಮತ್ತು ದ್ರೋಣರು ಕೊಟ್ಟ ಮಾತಿನಂತೆ ಅವನನ್ನು ಅದ್ವಿತೀಯ ಬಿಲ್ಲುಗಾರನನ್ನಾಗಿ ಮಾಡಿದರು. ಇಲ್ಲಿಗೆ ಕತೆ ಮುಗಿಸ್ಬೇಕು. ಮತ್ತೊಂದು ಕಥೆಯೊಂದಿಗೆ ನಾವು ಭೇಟಿಯಾಗೋಣ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.